ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ @gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಹೇಳೋಣ.
ಈಗ ದೇವರ ವಾಕ್ಯವನ್ನು ಕೇಳುವ ಸಮಯ.
ದೇವರ ಸರ್ಕಾರ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಜೀವಿಸುವಂತಹ ಈ ಲೋಕದಲ್ಲಿ ಒಂದು ಸರ್ಕಾರವಿದೆ. ಅದು ಜನಗಳನ್ನು ಆಡಳಿತ ಮಾಡತಕ್ಕಂಥದ್ದಾಗಿದೆ. ಅದೇ ರೀತಿಯಲ್ಲಿ ಇಡೀ ಲೋಕವನ್ನು ಸೃಷ್ಟಿ ಮಾಡಿರತಕ್ಕಂತಹ ದೇವರ ಒಂದು ಸರ್ಕಾರವೂ ಸಹ ಇದೆ. ಹೇಗೆ ಈ ಲೋಕದಲ್ಲಿ ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಮಂಡಲ ಎಂಬುದಾಗಿ ಒಂದು ಸರ್ಕಾರವನ್ನು ರಚಿಸಿ ಒಂದು ರಾಜ್ಯವನ್ನು ಒಂದು ರಾಷ್ಟ್ರವನ್ನ ಆಡಳಿತ ಮಾಡತಕ್ಕಂಥವರಾಗಿದ್ದಾರೋ, ಹಾಗೆ ಇಡೀ ಲೋಕವನ್ನೇ ಸೃಷ್ಟಿ ಮಾಡಿರ್ತಕ್ಕಂತಹ ದೇವರು ಸಹ ತನ್ನ ಸರ್ಕಾರವನ್ನ ರಚನೆ ಮಾಡಿ ಆಡಳಿತ ಮಾಡುವಂಥವನಾಗಿದ್ದಾನೆ. ಅದರಲ್ಲೂ ವಿಶೇಷವಾಗಿ ಒಂದು ರಾಜ್ಯವನ್ನ, ಒಂದು ರಾಷ್ಟ್ರವನ್ನ ಆಡಳಿತ ಮಾಡತಕ್ಕಂಥವರು ಒಂದು ಕಾನೂನು ಚೌಕಟ್ಟನ್ನ ಇಟ್ಟುಕೊಂಡು ಜನಗಳನ್ನ ಆಡಳಿತ ಮಾಡತಕ್ಕಂಥವರಾಗಿದ್ದಾರೆ. ಅದೇ ರೀತಿಯಾಗಿ ಪರಲೋಕವನ್ನ, ಭೂಲೋಕವನ್ನ, ಇಡೀ ಸಮಸ್ತವನ್ನ ಸೃಷ್ಟಿ ಮಾಡಿರ್ತಕ್ಕಂತಹ ದೇವರು ಸಹ ತಾನೂ ಒಂದು ಕಾನೂನುಗಳನ್ನ ಹಾಕಿಕೊಂಡು ಆ ಕಾನೂನಿನ ಮೂಲಕವಾಗಿಯೇ ಇಡೀ ಸಮಸ್ತವನ್ನ ನಡೆಸುವಂತವನಾಗಿದ್ದಾನೆ. ಯಾವ ರೀತಿಯಲ್ಲಿ ಈ ದೇವರ ಸರ್ಕಾರ ನಡೀತಕ್ಕಂಥದ್ದಾಗಿದೆ, ಈ ದೇವರ ಸರ್ಕಾರದಲ್ಲಿ ಯಾರೆಲ್ಲ ಇರತಕ್ಕಂಥವರಾಗಿದ್ದಾರೆ ಅನ್ನುವಂತಹ ಒಂದು ಸತ್ಯವನ್ನ ನಾವು ಇವತ್ತಿನ ದಿನದಲ್ಲಿ ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನ ಬಾಗಿ ಇರುವಂತಹ ಸ್ಥಳದಲ್ಲಿಯೇ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಯಾಕೆಂದರೆ ಪರಿಶುದ್ಧಾತ್ಮನ ಮಾರ್ಗದರ್ಶನ ಇಲ್ಲದೆ ಈ ಲೋಕದಲ್ಲಿ ನಾವು ದೇವರ ಒಂದು ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ಈ ಸಮಯದಲ್ಲಿ ನಾವು ಕುಳಿತಿರ್ತಕ್ಕಂತಹ ಇರುವಂತಹ ಸ್ಥಳದಲ್ಲಿಯೇ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯೇ, ಆಕಾಶ ನಿನಗೆ ಸಿಂಹಾಸನ, ಭೂಮಿ ನಿನಗೆ ಪಾದಪೀಠವಾಗಿದೆ. ಸ್ವಾಮಿ, ಪರಲೋಕದ ಆ ಮಹೋ ಉನ್ನತ ಸ್ಥಳದಲ್ಲಿ ಕುಳಿತು ಭೂಮಿಯ ಮಕ್ಕಳಾದಂತಹ ನಮ್ಮನ್ನ ಕಣ್ಣೆತ್ತಿ ನೋಡಿ ನೀನು ಆಡಳಿತ ನಡೆಸತಕ್ಕಂತಹ ದೇವರಾಗಿದ್ದೀಯಾ? ಹೌದು ಸ್ವಾಮಿ, ನೀನು ಸಮಸ್ತವನ್ನ ಆಳುವಂತಹ ದೇವರಾಗಿದ್ದೀಯಾ? ನಾವು ಈ ಲೋಕದಲ್ಲಿ ಪಾಪಿಗಳಾಗಿದ್ದೇವೆ ಸ್ವಾಮಿ. ನಮ್ಮ ಎಲ್ಲಾ ಪಾಪ ಅಕ್ರಮಗಳನ್ನ ನಿನ್ನ ಒಬ್ಬನೇ ಮಗನಾದಂತಹ ಯೇಸು ಸ್ವಾಮಿಯ ರಕ್ತದ ಮುಖಾಂತರವಾಗಿ ತೊಳೆದು ಶುದ್ಧೀಕರಿಸು. ವಿಶೇಷವಾಗಿ ಈ ಸಂದರ್ಭದಲ್ಲಿ ನಿನ್ನ ಸರ್ಕಾರ, ನಿನ್ನ ಆಡಳಿತ ಯಾವ ರೀತಿಯಲ್ಲಿ ಇರತಕ್ಕಂಥದ್ದಾಗಿದೆ, ಅದರಲ್ಲಿ ಯಾರೆಲ್ಲ ಇರ್ತಕ್ಕಂಥವರಾಗಿದ್ದಾರೋ ಮತ್ತು ನಮ್ಮನ್ನ ನೀನು ಹೇಗೆ ನಡೆಸ್ತೀಯ ಅನ್ನುವಂತಹ ಒಂದು ಸತ್ಯವನ್ನ ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನ ಬಾಗಿ ನಿನ್ನ ಮುಂದೆ ಬೇಡಿಕೊಳ್ತಕ್ಕಂಥವರಾಗಿದ್ದೇವೆ. ನೀನು ನಮ್ಮನ್ನು ನಡೆಸು, ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪ್ರಿಯ ಕೇಳುಗರೆ, ನಾವು ದೇವರ ಸರ್ಕಾರದ ವಿಚಾರವಾಗಿ ಕಲಿತಕ್ಕಂಥವರಾಗಿದ್ದೇವೆ. ಸರ್ಕಾರ ಅಂದ ತಕ್ಷಣ ನಮಗೆಲ್ಲರಿಗೂ ಸಹ ಈ ಲೋಕದ ಜನಗಳು ನಡೆಸುವಂತಹ ಸರ್ಕಾರ ಅನ್ನುವಂತಹ ದೃಷ್ಟಿಕೋನದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹೇಗೆ ಈ ಲೋಕದಲ್ಲಿ ಮಂತ್ರಿಮಂಡಲವನ್ನು ಸ್ಥಾಪಿಸಿಕೊಂಡು ಜನಗಳಿಂದ ಆಯ್ಕೆಯಾದಂತಹ ಪ್ರತಿನಿಧಿಗಳು ತಮ್ಮದೇ ಆದಂತಹ ಕಾನೂನುಗಳನ್ನು ಹಾಕಿಕೊಂಡು ಜನಗಳನ್ನು ಆಡಳಿತ ಮಾಡತಕ್ಕಂಥವರಾಗಿದ್ದಾರೋ ಅದಕ್ಕೆ ಸರ್ಕಾರ ಎಂಬುದಾಗಿ ನಾವು ಕರೀತಕ್ಕಂಥವರಾಗಿದ್ದೇವೆ. ಆದರೆ ಇಡೀ ಲೋಕವನ್ನು ಸೃಷ್ಟಿ ಮಾಡಿದಂತಹ ದೇವರು ಸಹ ತಾನು ಒಂದು ಸರ್ಕಾರವನ್ನು ನಡೆಸುವಂಥವನಾಗಿದ್ದಾನೆ. ಆ ಸರ್ಕಾರ ಹೇಗಿರ್ತಕ್ಕಂಥದ್ದಾಗಿದೆ ಅನ್ನುವಂತಹ ಒಂದು ವಿಚಾರವನ್ನು ನಾವು ಗಮನಿಸುವುದಾದರೆ, ಸತ್ಯವೇದ ಆಧಾರದೊಂದಿಗೆ ನಾವು ನೋಡುವುದಾದರೆ, ನಿಜವಾಗಿಯೂ ಸಹ ಆತನು ಯಾವ ರೀತಿಯಲ್ಲಿ ನಡೆಸ್ತಕ್ಕಂಥವನಾಗಿದ್ದಾನೆ, ನಾವು ಅದರಲ್ಲಿ ಯಾವ ರೀತಿಯಲ್ಲಿ ಭಾಗಿಗಳಾಗಿದ್ದೇವೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಬಹುದು. ಪ್ರಿಯ ಕೇಳುಗರೆ, ವಿಶೇಷವಾಗಿ ನಾವು ನೋಡಲಾಗದಂತಹ ಸತ್ಯ ದೇವರನ್ನ ಕುರಿತು ಸತ್ಯವೇದ ತಿಳಿಸುವಂತಹ ಒಂದು ವಿಚಾರ ಏನೆಂಬುದಾಗಿ ನಾವು ಗಮನಿಸಬೇಕಾದರೆ, ದೇವರ ವಾಕ್ಯದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 1:20 ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಯಾಕೆಂದರೆ ಈ ಲೋಕದಲ್ಲಿ ನಡೀತಕ್ಕಂತಹ ಸರ್ಕಾರದ ವಿಚಾರವಾಗಿ ಅವೆಲ್ಲವೂ ಸಹ ನಮ್ಮ ಕಣ್ಣ ಮುಂದೆ ಇರತಕ್ಕಂಥದ್ದಾಗಿದೆ. ಅವ್ರು ಹೇಗೆ ನಡೆಸ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದರೆ ನಾವು ದೇವರನ್ನ ಎಂದಿಗೂ ಸಹ ಕಂಡಿಲ್ಲ. ಆದರೆ ಆ ಸತ್ಯ ದೇವರ ಕುರಿತು ಸತ್ಯವೇದ ಏನು ಹೇಳ್ತಕ್ಕಂಥದ್ದಾಗಿದೆ ಮತ್ತು ಸತ್ಯವೇದದಲ್ಲಿ ಆತನ ಸರ್ಕಾರದ ವಿಚಾರವಾಗಿ ಏನು ಹೇಳ್ತಕ್ಕಂಥದ್ದಾಗಿದೆ ಅದನ್ನು ನಾವು ಗಮನಿಸುವುದಾದರೆ, ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಹೇಗೆಂದರೆ, ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು, ದೈವತ್ವವು ಜಗತ್ತುತ್ಪತ್ತಿಗೆ ಮೊದಲುಗೊಂಡು ಆತರು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಇಲ್ಲಿ ದೇವರನ್ನ ನಾವು ಎಂದಿಗೂ ಸಹ ಕಂಡಿಲ್ಲ. ಆದರೆ ದೇವರ ಸರ್ಕಾರದಲ್ಲಿ ಯಾರೆಲ್ಲ ಇರತಕ್ಕಂಥವರಾಗಿದ್ದಾನೆ ಅಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅದೇನೆಂದರೆ ದೈವತ್ವವು ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ದೈವತ್ವವು ಎಂಬುದಾಗಿ ಹೇಳಬೇಕಾದರೆ ಅದರಲ್ಲಿ ತಂದೆ, ಮಗ, ಪರಿಶುದ್ಧಾತ್ಮ ಇವರನ್ನು ಒಳಗೊಂಡಂತಹ ಒಂದು ಶಬ್ದವೇ ಈ ದೈವತ್ವವು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಆತನು ಜಗತ್ತುತ್ಪತ್ತಿಗೆ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರತಕ್ಕಂಥದ್ದಾಗಿದೆ. ಈ ತಂದೆ ಮಗ ಪರಿಶುದ್ಧಾತ್ಮ ಇವರು ಈ ಲೋಕವನ್ನ ಯಾವ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಾರೆ, ಈ ಜಗತ್ತನ್ನ ಯಾವ ರೀತಿಯಲ್ಲಿ ಉಂಟು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಆತನ ಸೃಷ್ಟಿಯನ್ನ ನೋಡಬೇಕಾದ್ರೆ ಅಲ್ಲಿ ನಾವು ಏನ್ ಮಾಡ್ತಕ್ಕಂಥವರಾಗಿದ್ದೇವೆ ಅಂದ್ರೆ ಅರ್ಥ ಮಾಡಿಕೊಳ್ತಕ್ಕಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಅದಕ್ಕೋಸ್ಕರವೇ ಯೆಶಾಯನ ಪ್ರವಾದನೆ ಗ್ರಂಥ 40:26 ವಚನವನ್ನ ನಾವು ಮತ್ತೆ ಒಂದು ಸಾರಿ ಓದಬೇಕಾದ್ರೆ, ನಿಮ್ಮ ಕಣ್ಣುಗಳನ್ನ ಮೇಲಕ್ಕೆತ್ತಿ ನೋಡಿರಿ, ಈ ನಕ್ಷತ್ರಗಳನ್ನ ಸೃಷ್ಟಿ ಮಾಡಿದ ಆತನು ಯಾರು, ಈ ಸೈನ್ಯವನ್ನ ಲೆಕ್ಕಕ್ಕೆ ಸರಿಯಾಗಿ ಮುಂದುವರಿಸುತ್ತಾನಲ್ಲ, ಎಲ್ಲವನ್ನು ಹೆಸರೆತ್ತಿ ಕರೆಯುತ್ತಾನೆ, ಆತನು ಅತಿ ಬಲಾಢ್ಯನು ಮಹಾಶಕ್ತನು ಆಗಿರುವುದರಿಂದ ಅವುಗಳೊಂದಿಗೆ ಒಂದು ಕಡಿಮೆ ಆಗದು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ನಾವು ಆಕಾಶವನ್ನು ನೋಡ್ತಕ್ಕಂಥವರಾಗಿದ್ದೇವೆ, ಅದರ ನಕ್ಷತ್ರಗಳನ್ನು ನೋಡ್ತಕ್ಕಂಥವರಾಗಿದ್ದೇವೆ. ಆ ನಕ್ಷತ್ರ ಸೈನ್ಯವನ್ನ ನಡೆಸತಕ್ಕಂಥ ವ್ಯಕ್ತಿ ಯಾರು, ಹೇಗೆ ಈ ಲೋಕದಲ್ಲಿ ಮನುಷ್ಯರನ್ನ ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸಬೇಕು ಅನ್ನುವಂತಹ ಕಾನೂನು ಸೂಚನೆಗಳನ್ನ ಒಂದು ಸರ್ಕಾರ ನೀಡ್ತಕ್ಕಂಥದ್ದಾಗಿದೆ ಅಲ್ಲವೇ, ಅದೇ ರೀತಿಯಾಗಿ ಪರಲೋಕದ ಸೈನ್ಯಗಳನ್ನ ಈ ಲೋಕವನ್ನ ಪ್ರತಿ ಒಂದನ್ನ ನಡೆಸುವಂತಹ ವ್ಯಕ್ತಿ ಯಾರೆಂದರೆ ಅದು ದೇವರು ಎನ್ನುವಂತಹ ವಿಚಾರವನ್ನ ಇಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಇಂತಹ ದೇವರು ಏನೆಲ್ಲ ಆಡಳಿತ ಮಾಡ್ತಕ್ಕಂಥವನಾಗಿದ್ದಾನೆ, ಆತನಿಗೆ ಇರ್ತಕ್ಕಂತಹ ಒಂದು ವಿಸ್ತೀರ್ಣ ವ್ಯಾಪ್ತಿ ಏನು ಎಂಬುದನ್ನ ನಾವು ಸತ್ಯವೇದದಲ್ಲಿ ನೋಡಬೇಕಾದರೆ ಕೀರ್ತನೆ 103:19 ವಚನಗಳನ್ನು ಓದಬೇಕಾದರೆ, ಯೆಹೋವನು ಮೇಲಿನ ಲೋಕದಲ್ಲಿ ತನ್ನ ಸಿಂಹಾಸನವನ್ನ ಸ್ಥಾಪಿಸಿದ್ದಾನೆ, ಆತನು ಸಮಸ್ತವನ್ನ ಆಳುವಂತವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಈ ಲೋಕದಲ್ಲಿ ಆಡಳಿತ ಮಾಡುವಂತಹ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪ್ರಧಾನಮಂತ್ರಿಗಳು ಒಂದು ದೇಶವನ್ನ ಆಡಳಿತ ಮಾಡತಕ್ಕಂಥವರಾಗಿದ್ದಾರೆ, ಮುಖ್ಯಮಂತ್ರಿಗಳು ಒಂದು ರಾಜ್ಯವನ್ನ ಆಡಳಿತ ಮಾಡತಕ್ಕಂಥವರಾಗಿದ್ದಾರೆ, ಅವರಿಗೆ ಒಂದು ವ್ಯಾಪ್ತಿ ಇರತಕ್ಕಂಥದ್ದಾಗಿದೆ. ಅದೇ ರೀತಿಯಾಗಿ ದೇವರ ಆಡಳಿತದಲ್ಲಿ ವ್ಯಾಪ್ತಿ ಏನೆಂಬುದಾಗಿ ನಾವು ನೋಡಬೇಕಾದ್ರೆ ಸಮಸ್ತವನ್ನ ಆಳ್ತಕ್ಕಂಥವನಾಗಿದ್ದಾನೆ. ಸಮಸ್ತವನ್ನ ಅಂದರೆ ಭೂಮಿ ಆಕಾಶಗಳನ್ನ ಆತನು ಆಳುವಂತವನಾಗಿದ್ದಾನೆ. ಅದಕ್ಕೋಸ್ಕರವೇ ಕೀರ್ತನೆ 47:2 ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ, ಪರಾತ್ಪರನಾದಂತಹ ಯೆಹೋವನು ಭಯಂಕರನಾಗಿದ್ದಾನೆ, ಆತನು ಭೂಲೋಕಕ್ಕೆಲ್ಲ ಆದಿರಾಜನಾಗಿದ್ದಾನೆ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ದೇವರ ವಾಕ್ಯದಲ್ಲಿ ನಾವು ನೋಡಿದೆವು, ಒಂದು ಕಡೆ ಸಮಸ್ತವನ್ನ ಆಳ್ತಕ್ಕಂಥವನಾಗಿದ್ದಾನೆ ಅಂತ, ಇನ್ನೊಂದು ಕಡೆ ತಿಳಿಸ್ತಕ್ಕಂಥದ್ದಾಗಿದೆ ಭೂಲೋಕಕ್ಕೆಲ್ಲ ಆತನೇ ರಾಜನು. ಈ ಲೋಕದಲ್ಲಿ ಅನೇಕ ರಾಜರುಗಳು ಆಡಳಿತ ಮಾಡಿದ್ದಾರೆ, ಆದರೆ ಆ ರಾಜರುಗಳಿಗೆಲ್ಲ ರಾಜನು ಯಾರೆಂದರೆ ನಮ್ಮ ದೇವರು ಅನ್ನುವಂತಹ ಒಂದು ವಚನವನ್ನ ನಾವು ಇಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ. ಆದರೆ ಈ ಜಗಕ್ಕೆಲ್ಲ ಎಷ್ಟು ದೇವರಿದ್ದಾರೆ, ಯಾಕೆಂದರೆ ಈ ಲೋಕದಲ್ಲಿ ನಾವು ಗಮನಿಸಬೇಕಾದರೆ ಒಂದೊಂದು ರಾಜ್ಯಗಳಲ್ಲಿಯೂ ಒಂದೊಂದು ದೇಶದಲ್ಲಿಯೂ ಸಹ ಕೋಟ್ಯಾನುಕೋಟಿ ದೇವರುಗಳ ಹೆಸರುಗಳನ್ನು ಹೇಳ್ತಕ್ಕಂಥವರಾಗಿದ್ದಾರೆ, ಒಂದೊಂದು ಪಂಗಡವು ಸಹ ಒಂದೊಂದು ಹೆಸರನ್ನು ತಿಳಿಸ್ತಕ್ಕಂಥದ್ದಾಗಿದೆ. ಆದರೆ ಈ ಜಗಕ್ಕೆಲ್ಲ ಎಷ್ಟು ದೇವರಿದ್ದಾನೆ, ಹೇಗೆ ಒಂದು ರಾಷ್ಟ್ರವನ್ನು ಆಡಳಿತ ಮಾಡಲು ಒಬ್ಬ ಪ್ರಧಾನಮಂತ್ರಿ ಇರ್ತಕ್ಕಂಥವನಾಗಿದ್ದಾನೋ, ಹೇಗೆ ಒಂದು ರಾಜ್ಯವನ್ನು ಆಡಳಿತ ಮಾಡಲು ಒಬ್ಬ ಮುಖ್ಯಮಂತ್ರಿ ಇರ್ತಕ್ಕಂಥವನಾಗಿದ್ದಾನೋ, ಹಾಗೆ ಇಡೀ ಸಮಸ್ತವನ್ನ ಭೂಮಿ ಆಕಾಶಗಳನ್ನ ಆಡಳಿತ ಮಾಡಲು ಒಬ್ಬನೇ ಒಬ್ಬ ದೇವರಿರಬೇಕು. ಆ ಒಬ್ಬನೇ ಒಬ್ಬ ದೇವರು ಎಫೆಸದವರಿಗೆ ಬರೆದ ಪತ್ರಿಕೆ 4:6 ವಚನ ತಿಳಿಸ್ತಕ್ಕಂಥದ್ದಾಗಿದೆ, ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ ಎನ್ನುವಂತಹ ಸತ್ಯವನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಒಬ್ಬನೇ ದೇವರು ಇಡೀ ಸಮಸ್ತವನ್ನ ಆಡಳಿತ ಮಾಡ್ತಕ್ಕಂಥವನಾಗಿದ್ದಾನೆ. ಪ್ರಿಯ ಕೇಳುಗಳೇ, ಇಡೀ ಸರ್ಕಾರವನ್ನ ನಿಯಂತ್ರಿಸ್ತಕ್ಕಂತಹ ದೇವರು ಆ ಒಬ್ಬ ದೇವರಾಗಿದ್ದಾನೆ. ಈ ಒಬ್ಬ ದೇವರಿಗೆ ಯಾರೆಲ್ಲ ಸಹಕಾರವನ್ನು ಕೊಡ್ತಕ್ಕಂಥವರಾಗಿದ್ದಾರೆ, ಯಾರೆಲ್ಲ ಸಹಕಾರವನ್ನು ಕೊಟ್ಟು ಆತನು ಇಡೀ ಸಮಸ್ತವನ್ನ ನಡೆಸಲು ಸಹಾಯ ಮಾಡ್ತಕ್ಕಂಥವರಾಗಿದ್ದಾರೆ ಎಂದರೆ, 1 ಕೊರಿಂಥ್ಯದವರಿಗೆ ಬರೆದ ಪತ್ರಿಕೆ 8:6 ವಚನವನ್ನ ಓದುವುದಾದರೆ, ನಮಗಾದರೂ ಒಬ್ಬನೇ ದೇವರಿದ್ದಾನೆ. ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ಸಹ ಒಬ್ಬನೇ ದೇವರಿರ್ತಕ್ಕಂಥದ್ದು. ಆತನು ತಂದೆ ಎಂಬ ಆತನು ಯಾರಂತೆ, ಆತನು ನಮಗೆಲ್ಲರಿಗೂ ಸಹ ತಂದೆ ಆಗಿರತಕ್ಕಂತಹ ದೇವರು ಎನ್ನುವಂತಹ ಸತ್ಯವನ್ನ ಈ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆತನು ಸಮಸ್ತಕ್ಕೂ ಮೂಲ ಕಾರಣನು, ಆತನಿಲ್ಲದೆ ಬೇರೆ ಏನೂ ಇಲ್ಲ. ಪ್ರಿಯ ಕೇಳುಗರೆ, ಆತನನ್ನ ತಂದೆಯಾದ ದೇವರು ಎಂಬುದಾಗಿ ಸತ್ಯವೇದ ನಮಗೆ ಏನ್ ಮಾಡ್ತಕ್ಕಂಥದ್ದಾಗಿದೆ, ತಿಳಿಸ್ತಕ್ಕಂಥದ್ದಾಗಿದೆ. ಆತನು ಸಮಸ್ತಕ್ಕೂ ಒಡೆಯನು, ಸಮಸ್ತಕ್ಕೂ ಮೂಲ ಕಾರಣನು, ಆತನೇ ದೇವರು, ಸರ್ಕಾರದಲ್ಲಿ ಆತನೇ ಬಹುಮುಖ್ಯವಾದಂತಹ ಭಾಗ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ನಾವು ಆತನಿಗಾಗಿ ಉಂಟಾದೆವು, ಆತನು ನಮ್ಮ ಸೃಷ್ಟಿಕರ್ತನು. ನಾವು ತಂದೆಯಾದ ದೇವರಿಗಾಗಿ ನಾವು ಉಂಟಾದವು, ಮತ್ತು ನಮಗೆ ಒಬ್ಬನೇ ಕರ್ತನು, ಆತನು ಯೇಸು ಕ್ರಿಸ್ತನೇ. ಆತನ ಮುಖಾಂತರ ಸಮಸ್ತವೂ ಉಂಟಾಯಿತು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ತಂದೆಯಾದ ದೇವರಿದ್ದಾರೆ, ಆ ತಂದೆಯಾದ ದೇವರು ಯಾರ ಮೂಲಕವಾಗಿ ಎಲ್ಲವನ್ನ ಸೃಷ್ಟಿ ಮಾಡಿದನು, ಯಾಕೆಂದ್ರೆ ಈ ವಾಕ್ಯ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ, ಯೇಸು ಕ್ರಿಸ್ತನೇ, ಆತನ ಮುಖಾಂತರ ಸಮಸ್ತವೂ ಉಂಟಾಯಿತು ಎಂಬುದಾಗಿ. ಇನ್ನೂ ಸಹ ನಾವು ಆಳವಾಗಿ ಹೋಗಿ ಓದುವುದಾದರೆ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಯೋಹಾನನು ಬರೆದ ಸುವಾರ್ತೆ 1:1-3 ನಾವು ಓದುವುದಾದರೆ ಅಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಹಾದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು. ಇಲ್ಲಿ ದೇವರು ಅಂತಕ್ಕಂಥದ್ದು ತಂದೆ ಮಗ ಪರಿಶುದ್ಧಾತ್ಮನನ್ನ ಸೂಚಿಸ್ತಕ್ಕಂಥದ್ದಾಗಿದೆ. ಅಂದರೆ ತಂದೆಯಾದ ದೇವರ ಜೊತೆಯಲ್ಲಿ ಯಾರಿದ್ದರು ಎಂಬುದಾಗಿ ನಾವು ನೋಡಬೇಕಾದರೆ ಈ ವಾಕ್ಯ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಈ ವಾಕ್ಯ ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಇನ್ನು ಯೋಹಾನನು ಬರೆದ ಸುವಾರ್ತೆ 1:14 ಓದಬೇಕಾದರೆ ಈ ವಾಕ್ಯ ನರ ಅವತಾರ ವ್ಯಕ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿತು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ತಂದೆಯ ಜೊತೆಯಲ್ಲಿ ಹಾದಿಯಿಂದಲೂ ವಾಕ್ಯ ಇತ್ತು, ಆ ವಾಕ್ಯ ನರ ಅವತಾರ ವ್ಯಕ್ತಿ ಲೋಕಕ್ಕೆ ಬಂತು ಎಂಬುದಾಗಿ ಹೇಳಬೇಕಾದರೆ ಆ ವಾಕ್ಯ ಯಾರು ಎಂಬುದಾಗಿ ನಾವು ನೋಡಬೇಕಾದರೆ ಆ ವಾಕ್ಯ ಕ್ರಿಸ್ತನು, ಕ್ರಿಸ್ತನ ಮೂಲಕವಾಗಿಯೇ. ಅಂದರೆ ದೇವರ ವಾಕ್ಯ ಇನ್ನೂ ಆಳವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ದೇವರು ತನ್ನ ಒಬ್ಬನೇ ಮಗನಾದಂತಹ ಯೇಸು ಸ್ವಾಮಿಯ ಮುಖಾಂತರವಾಗಿ ಈ ಲೋಕದ ಎಲ್ಲವನ್ನ ಸೃಷ್ಟಿ ಮಾಡಿದನು, ಆತನಿಲ್ಲದೆ ಒಂದಾದರೂ ಇಲ್ಲ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ ದೇವರ ಸರ್ಕಾರದಲ್ಲಿ ತಂದೆಯಾದ ದೇವರು ಇರತಕ್ಕಂಥವನಾಗಿದ್ದಾನೆ, ಮತ್ತು ಮಗನಾದಂತಹ ಯೇಸು ಸ್ವಾಮಿಯು ಸಹ ತಂದೆ ಜೊತೆಯಲ್ಲಿ ಈ ಸರ್ಕಾರದಲ್ಲಿ ಇದ್ದು ಆಡಳಿತ ಮಾಡತಕ್ಕಂಥವನಾಗಿದ್ದಾನೆ. ತಂದೆ ಆತನ ಮೂಲಕವಾಗಿಯೇ ಇಡೀ ಸಮಸ್ತವನ್ನ ಸೃಷ್ಟಿ ಮಾಡಿದನು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಇನ್ನು ಕ್ರಿಸ್ತನಲ್ಲದೆ ಮತ್ಯಾರು ದೇವರ ಜೊತೆಯಲ್ಲಿ ಕೆಲಸ ಮಾಡತಕ್ಕಂಥವರಾಗಿದ್ದಾರೆ ಅಂದರೆ ದೇವರ ವಾಕ್ಯ 1:5-7 ತಿಳಿಸ್ತಕ್ಕಂಥದ್ದಾಗಿದೆ. ಆತ್ಮನ ಮೂಲಕವಾಗಿ ಆತ್ಮನು ಸತ್ಯದ ಸ್ವರೂಪನೇ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ತಂದೆಯನ್ನು ನಾವು ನೋಡಿದೆವು, ಮಗನಾದಂತಹ ಕ್ರಿಸ್ತನನ್ನು ಸಹ ನಾವು ನೋಡಿದೆವು. ಹೀಗೆ ದೇವರ ಸರ್ಕಾರದಲ್ಲಿ ಮತ್ತೊಬ್ಬ ಮೂರನೇ ವ್ಯಕ್ತಿ ಯಾರೆಂದರೆ ಪರಿಶುದ್ಧಾತ್ಮನು. ಅಂದರೆ ದೇವರ ಸರ್ಕಾರದಲ್ಲಿ ತಂದೆ ಮಗ ಪರಿಶುದ್ಧಾತ್ಮನು ಇರ್ತಕ್ಕಂಥದ್ದನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ಈ ಮೂರು ಜನರು ಸಹ ದೇವರ ಒಂದು ಸನ್ನಿಧಾನದಲ್ಲಿ ಕುಳಿತು ಈ ಲೋಕವನ್ನು ಆಡಳಿತ ಮಾಡತಕ್ಕಂಥವರಾಗಿದ್ದಾರೆ. ಮೂರು ವ್ಯಕ್ತಿಗಳಾಗಿದ್ದಾರೆ, ಮೂರು ಜನರು ದೇವರಾಗಿದ್ದಾರೆ. ಇವರು ಕುಳಿತುಕೊಂಡು ದೇವರ ಇಡೀ ಸಮಸ್ತವನ್ನ ಆಡಳಿತ ಮಾಡತಕ್ಕಂಥವರಾಗಿದ್ದಾರೆ. ಅವರ ಕಾರ್ಯ ವ್ಯಾಪ್ತಿಗಳು ಬೇರೆ ಬೇರೆ ಆಗಿದ್ದು ಒಂದೇ ಚಿತ್ತದ ಮೂಲಕವಾಗಿ ತನ್ನ ಮಕ್ಕಳನ್ನ ಪೋಷಿಸಿ ಸಂರಕ್ಷಿಸಿ ಪರಲೋಕ ರಾಜ್ಯದ ರಕ್ಷಣೆ ಕಡೆಗೆ ನಡೆಸುವಂತಹ ಕಾರ್ಯದಲ್ಲಿ ಇವರು ಆಡಳಿತ ಮಾಡಿ ಸರ್ಕಾರವನ್ನು ರಚಿಸಿದ್ದಾರೆ. ಈ ಸರ್ಕಾರದಲ್ಲಿ ದೇವರಿಗೆ ತಂದೆ ಮಗ ಪರಿಶುದ್ಧಾತ್ಮ ಇವರುಗಳಿಗೆ ಸಹಾಯ ಮಾಡಲು ಇರತಕ್ಕಂತಹ ಮತ್ತೊಂದು ಗುಂಪು ಯಾವುದೆಂಬುದಾಗಿ ನಾವು ನೋಡಬೇಕಾದರೆ ದೇವರ ವಾಕ್ಯದಲ್ಲಿ ಕೀರ್ತನೆ 103:20 ಈ ರೀತಿಯಾಗಿ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ದೇವ ದೂತರೇ, ಆತನ ಶಬ್ದಕ್ಕೆ ಕಿವಿಗೊಡುವವರೇ, ಆತನ ಆಜ್ಞೆಯನ್ನ ನೆರವೇರಿಸುವ ಪರಾಕ್ರಮಶಾಲಿಗಳೇ, ಯೋಹೋವನು ಆತನನ್ನ ಕೊಂಡಾಡಿರಿ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಇಲ್ಲಿ ತಂದೆ ಮಗ ಪರಿಶುದ್ಧಾತ್ಮ ಇವರುಗಳು ಆಡಳಿತ ಮಾಡತಕ್ಕಂಥವರಾಗಿದ್ದಾರೆ ದೇವರ ಸರ್ಕಾರದಲ್ಲಿ. ಇವರಿಗೆ ಸಹಾಯ ಮಾಡತಕ್ಕಂತಹ ವ್ಯಕ್ತಿಗಳು ಯಾರೆಂದರೆ ದೇವದೂತರು. ಅಂದರೆ ದೇವರ ಸರ್ಕಾರದಲ್ಲಿ ತಂದೆ ಮಗ ಪರಿಶುದ್ಧಾತ್ಮ ಇವರುಗಳಿಗೆ ಸಹಾಯ ಮಾಡಲು, ಆಡಳಿತದಲ್ಲಿ ಕಾರ್ಯ ವೈಖರಿಗಳನ್ನ ನೋಡಿಕೊಳ್ಳಲು ಸಹಾಯ ಮಾಡತಕ್ಕಂತಹ ಮತ್ತೊಂದು ಗುಂಪು ಯಾವುದೆಂದರೆ ದೇವದೂತರು ಸಹ ಇದ್ದಾರೆ ಅನ್ನುವಂತಹ ಒಂದು ವಿಚಾರವನ್ನ ಇಲ್ಲಿ ನಮಗೆ ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಇನ್ನೂ ಸಹ ಕೀರ್ತನೆ 148 ಎರಡನೇ ವಚನಗಳನ್ನ ನೋಡಬೇಕಾದ್ರೆ, ಆತನ ಎಲ್ಲಾ ದೂತರೇ ಆತನನ್ನ ಸ್ತುತಿಸಿರಿ, ಆತನ ಎಲ್ಲಾ ಸೈನ್ಯಗಳೇ ಆತನನ್ನ ಸ್ತುತಿಸಿರಿ. ಅಂದ್ರೆ ಈ ಸರ್ಕಾರದಲ್ಲಿ ತಂದೆ ಮಗ ಪರಿಶುದ್ಧಾತ್ಮ ಇವರುಗಳು ಇದ್ದು ಇವರನ್ನ ಸ್ತುತಿಸಿ ಕೊಂಡಾಡಲು ದೇವದೂತರುಗಳು ಸಹ ಅಲ್ಲಿರ್ತಕ್ಕಂಥವರಾಗಿದ್ದಾರೆ ಅನ್ನುವಂತಹ ಸತ್ಯವನ್ನ ಈ ವಾಕ್ಯ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಈ ಸರ್ಕಾರ ಯಾವ ರೀತಿಯಲ್ಲಿ ನಡೆಸ್ತಕ್ಕಂಥವರಾಗಿದ್ದಾರೆ, ಹೇಗೆ ಮಂತ್ರಿಗಳನ್ನ ಆಯ್ಕೆ ಮಾಡಿ ಆಯ್ತು, ಪ್ರಧಾನಮಂತ್ರಿ ಮುಖ್ಯಮಂತ್ರಿಗಳಿರ್ತಕ್ಕಂಥವರಾಗಿದ್ದಾರೆ. ಈಗ ಜನಗಳನ್ನ ನಿಯಂತ್ರಿಸಲು ಏನು ಬೇಕು ಅಂತಂದ್ರೆ ಕಾನೂನು ಚೌಕಟ್ಟು ಬೇಕು. ಅದೇ ರೀತಿಯಾಗಿ ತಂದೆ ಮಗ ಪರಿಶುದ್ಧಾತ್ಮ ದೇವದೂತರು ಇವರೆಲ್ಲರೂ ಸಹ ದೇವರ ಸರ್ಕಾರದಲ್ಲಿ ಇರ್ತಕ್ಕಂಥವರಾಗಿದ್ದಾರೆ. ಈ ಸರ್ಕಾರವನ್ನು ನಡೆಸಲು ಬಹುಮುಖ್ಯವಾದಂತಹ ಒಂದು ಭಾಗ ಯಾವುದೆಂದರೆ ಆಜ್ಞೆ, ಅಂದರೆ ದೇವರ ಕಾನೂನು ಕಟ್ಟಳೆ. ಈ ಕಾನೂನು ಕಟ್ಟಳೆ ಏನು ಎಂಬುದಾಗಿ ನಾವು ನೋಡಬೇಕಾದ್ರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಕೀರ್ತನೆ 40:8 ವಚನವನ್ನು ಓದಬೇಕಾದ್ರೆ, ನನ್ನ ದೇವರೇ ನಿನ್ನ ಚಿತ್ತವನ್ನ ನೆರವೇರಿಸುವುದೇ ನನ್ನ ಸಂತೋಷವು, ನಿನ್ನ ಧರ್ಮೋಪದೇಶವು ನನ್ನ ಅಂತರಂಗದಲ್ಲಿದೆ ಎಂಬುದಾಗಿ ತಿಳಿಸ್ತಕ್ಕಂಥವನಾಗಿದ್ದಾನೆ. ಅಂದರೆ ದೇವರ ಒಂದು ಸರ್ಕಾರದಲ್ಲಿ ಮನುಷ್ಯನು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸಬೇಕು, ಇಡೀ ಎಲ್ಲವೂ ಸಹ ಆತನ ಸೃಷ್ಟಿ ಮಾಡಿರ್ತಕ್ಕಂಥ ಎಲ್ಲವೂ ಸಹ ಯಾವ ರೀತಿಯಲ್ಲಿ ನಡೆದುಕೊಳ್ಳಬೇಕು ಅಂದರೆ ಆತನ ಆಜ್ಞೆಗಳಲ್ಲಿ. ಆತನ ಒಂದು ಕಾನೂನು ಚೌಕಟ್ಟನ್ನು ಹಾಕಿದ್ದಾನೆ, ಆ ಕಾನೂನು ಚೌಕಟ್ಟಿನಲ್ಲಿ ನಡೆದುಕೊಳ್ಳಬೇಕು. ಆ ಕಾನೂನು ಚೌಕಟ್ಟು ಯಾವುದೆಂದರೆ ದೇವರ 10 ಆಜ್ಞೆ. ಇದೇ ದೇವರ ಸರ್ಕಾರದ ಅಸ್ಥಿವಾರವಾಗಿದೆ ಪ್ರಿಯ ಕೇಳುಗರೆ. ಆತನ 10 ಆಜ್ಞೆಗಳು ಯಾವ ರೀತಿಯಲ್ಲಿ ನಾವು ಈ ಲೋಕದಲ್ಲಿ ನಡೆದುಕೊಳ್ಳಬೇಕು, ಆ ಆಜ್ಞೆಗಳ ಮೂಲಕವಾಗಿಯೇ ಆತನು ನ್ಯಾಯ ತೀರ್ಪು ಮಾಡತಕ್ಕಂಥವನಾಗಿದ್ದಾನೆ. ಆ ಆಜ್ಞೆಗಳ ಮೂಲಕವಾಗಿಯೇ ಆತನು ಈ ಲೋಕವನ್ನ ಆಡಳಿತ ಮಾಡತಕ್ಕಂಥವನಾಗಿದ್ದಾನೆ. ಹೇಗೆ ಈ ಲೋಕದಲ್ಲಿರ್ತಕ್ಕಂತಹ ಮಂತ್ರಿಗಳು ಈ ಲೋಕದ ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಸಂವಿಧಾನವನ್ನ ಇಟ್ಟುಕೊಂಡು ಅದರ ಮುಖಾಂತರವಾಗಿ ಆಡಳಿತ ಮಾಡತಕ್ಕಂಥವರಾಗಿದ್ದಾರೋ, ಹಾಗೆ ಪರಲೋಕದ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಅದು 10 ಕಮ್ಯಾಂಡ್ಮೆಂಟ್ಸ್, 10 ಆಜ್ಞೆಗಳ ಮೂಲಕವಾಗಿ ಅವ್ರು ಏನ್ ಮಾಡ್ತಕ್ಕಂಥವರಾಗಿದ್ದಾರೆ ಅಂದ್ರೆ ದೇವರು ನಮ್ಮನ್ನ ಆಡಳಿತ ಮಾಡತಕ್ಕಂಥವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ನಮ್ಮ ಕಣ್ಣುಗಳಿಂದ ದೇವರನ್ನ ನೋಡಿಲ್ಲ, ಆತನನ್ನ ನೋಡಲು ಸಾಧ್ಯವಿಲ್ಲ. ಆದರೆ ಸತ್ಯವೇದ ನಮಗೆ ತಿಳಿಸತಕ್ಕಂಥದ್ದಾಗಿದೆ, ಆತನು ಭೂಮಿ ಆಕಾಶಗಳ ಸಮಸ್ತವನ್ನ ಸೃಷ್ಟಿ ಮಾಡಿರ್ತಕ್ಕಂತಹ ಕರ್ತಾದಿಕರ್ತನು ರಾಜಾದಿರಾಜನಾಗಿದ್ದಾನೆ. ಆತನು ಒಬ್ಬನೇ ದೇವರಾಗಿದ್ದಾನೆ. ಆತನು ತನ್ನ ಮಗನಾದಂತಹ ಯೇಸು ಸ್ವಾಮಿ ಮೂಲಕವಾಗಿ ಈ ಲೋಕವನ್ನ ಸೃಷ್ಟಿ ಮಾಡಿದ್ದಾನೆ. ಆತನಿಗೆ ಪರಿಶುದ್ಧಾತ್ಮನ ಕಾರ್ಯಗಳು ಬಹಳ ಮುಖ್ಯವಾಗಿದ್ದು, ತಂದೆ ಮಗ ಪರಿಶುದ್ಧಾತ್ಮನು ತ್ರಯೇಕ ದೇವರಾಗಿದ್ದು, ಅವರಿಗೆ ದೇವದೂತರುಗಳು ಸಹಾಯಕರಾಗಿದ್ದು, ಆತನ ದಶಾಜ್ಞೆಗಳ ಮೂಲಕವಾಗಿ ನ್ಯಾಯ ನಿಬಂಧನೆಗಳ ಮೂಲಕವಾಗಿ ಈ ಒಂದು ಸರ್ಕಾರ ನಡೀತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಇಂಥ ಸರ್ಕಾರದಲ್ಲಿ ನಾವು ಪಾಲುದಾರರಾಗಿ ಆತನಿಗೆ ಮೆಚ್ಚುಗೆಯಾಗಿ ಜೀವಿಸಬೇಕೆನ್ನುವುದೇ ದೇವರ ಉದ್ದೇಶವಾಗಿದೆ. ಹಾಗಾಗಿ ದೇವರ ಸರ್ಕಾರ ಅದು ಪರಿಶುದ್ಧವಾಗಿರ್ತಕ್ಕಂಥದ್ದು, ದೇವರ ಸರ್ಕಾರ ಅದು ನ್ಯಾಯಯುತವಾಗಿರ್ತಕ್ಕಂಥದ್ದು, ದೇವರ ಸರ್ಕಾರ ಅದು ಸಮಾಧಾನ ಯುಕ್ತವಾದಂಥದ್ದು. ಅಂಥ ಸರ್ಕಾರದಲ್ಲಿ ನಾವು ಪಾಲುಗಳಾಗಬೇಕಾ? ಆಗಿದ್ದಂಥ ಪಕ್ಷದಲ್ಲಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸಿ ಪರಲೋಕ ರಾಜ್ಯಕ್ಕೆ ನಾವು ಬಾಧ್ಯಸ್ಥರಾಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಅಪ್ಪ, ನಿನ್ನ ಸರ್ಕಾರದಲ್ಲಿ ನಾವು ಭಾಗಿಗಳಾಗಲು ನಮಗೆ ಸಹಾಯ ಮಾಡು. ಯಾಕೆಂದರೆ ಈ ಲೋಕದ ಸರ್ಕಾರಗಳು ಅದರಲ್ಲಿ ನ್ಯಾಯ ಇಲ್ಲ, ನೀತಿ ಇಲ್ಲ, ಸಮಾಧಾನವಿಲ್ಲ. ಆದರೆ ನಿನ್ನ ಸರ್ಕಾರದಲ್ಲಿ ನ್ಯಾಯ, ನೀತಿ, ಪ್ರೀತಿ, ಸಮಾಧಾನ ಎಲ್ಲವೂ ಇದೆ ಸ್ವಾಮಿ. ಹಾಗಾಗಿ ನಿನ್ನ ಸರ್ಕಾರದ ಭಾಗಗಳಾಗುವಾಗೆ ನಮ್ಮನ್ನು ಈ ಲೋಕದಲ್ಲಿ ಜೀವಿಸುವಂಥ ಸಂದರ್ಭದಲ್ಲಿ ಬದಲಾಯಿಸು. ಆ ನಿಟ್ಟಿನಲ್ಲಿ ನಾವು ನಿನಗೆ ಮೆಚ್ಚುಗೆಯಾಗಿ ಜೀವಿಸಿ ಪರಲೋಕದ ಆ ಪ್ರಜೆಗಳಾಗಿ ಆ ಸರ್ಕಾರದ ಭಾಗವಾಗಿ ನಾವು ಜೀವಿಸಲು ನಮಗೆ ಸಹಾಯ ಮಾಡು ಸ್ವಾಮಿ. ವಿಶೇಷವಾಗಿ ಕೇಳುವಂತಹ ನಿನ್ನ ಮಕ್ಕಳು ಈ ಲೋಕದಲ್ಲೆಲ್ಲ ಪರಲೋಕದಲ್ಲಿ ನಮಗೆ ಸರ್ಕಾರ ಇದೆ, ಆ ಸರ್ಕಾರದಲ್ಲಿ ನಾನು ಭಾಗಸ್ಥನಾಗಬೇಕು ಎನ್ನುವಂತಹ ಹುಮ್ಮಸ್ಸನ್ನು ನೀನು ಹುಟ್ಟಿಸುವುದರ ಮೂಲಕವಾಗಿ ನೀನೇ ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು, ಮುನ್ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ. ಆಮೆನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿರಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು ನಿಮ್ಮನ್ನು ಆಶೀರ್ವದಿಸಲಿ.